ದೇವರು ನಮಗೆ ಜ್ಞಾನವನ್ನ ಕೊಡಲು ಶಕ್ತರಾಗಿದ್ದಾರೆ.
ಲಾಸ್ಟ್ ಟೈಮ್ ವಿ ವರ್ ಥಿಂಕಿಂಗ್ ಅಬೌಟ್ ಫೈಂಡಿಂಗ್ ಅವರ್ ಸೆಕ್ಯೂರಿಟಿ ಇನ್ ಗಾಡ್ ಇಸ್ ಅ ಫಾದರ್. ವಿ ನೀಡ್ ಟು ಥಿಂಕ್ ಅಬೌಟ್ ದಟ್ ಲಿಟಲ್ ಮೋರ್, ಬಿಕಾಸ್ ಐ ಬಿಲೀವ್ ದಟ್ ಒನ್ಸ್ ವಿ ಸಾಲ್ವ್ ದಿಸ್ ಪ್ರಾಬ್ಲಮ್ ಆಫ್ ಫೈಂಡಿಂಗ್ ಸೆಕ್ಯೂರಿಟಿ, ಮೆನಿ ಆಫ್ ದಿ ಅದರ್ ಪ್ರಾಬ್ಲಮ್ಸ್ ಇನ್ ಯೋರ್ ಲೈಫ್ ವಿಲ್ ಬಿ ಸಾಲ್ವ್ಡ್.
ಕೊನೆಯ ಅಧ್ಯಯನದಲ್ಲಿ ನಾವು ದೇವರು ನಮ್ಮ ತಂದೆ ಎಂಬುದನ್ನು ತಿಳಿದುಕೊಳ್ಳುವುದರಲ್ಲಿ ಭದ್ರತೆಯನ್ನು ಕಂಡುಕೊಳ್ಳುವುದರ ಬಗ್ಗೆ ಯೋಚಿಸ್ತಾ ಇದ್ವಿ. ನಾನು ನಂಬುತ್ತೇನೆ ಈ ಒಂದು ಸಮಸ್ಯೆಗೆ ನಾವು ಪರಿಹಾರವನ್ನು ಕಂಡುಕೊಳ್ಳುವುದಾದರೆ ಮಿಕ್ಕ ಎಲ್ಲಾ ಸಮಸ್ಯೆಗಳು ನಮ್ಮ ಜೀವಿತದಲ್ಲಿ ಪರಿಹಾರವಾಗುತ್ತವೆ. ಹಾಗಾಗಿ ಇದರ ಬಗ್ಗೆ ಇನ್ನು ಸ್ವಲ್ಪ ಕುರಿತು ಯೋಚಿಸೋಣ.
ಇಟ್ಸ್ ವಂಡರ್ಫುಲ್ ಟು ಸೀ ದಟ್ ಗಾಡ್ ಹಸ್ ಮೇಡ್ ಪ್ರೊವಿಷನ್ ಫಾರ್ ಎವ್ರಿ ಸಿಂಗಲ್ ನೀಡ್ ಆಫ್ ಅವರ್ಸ್.
ದೇವರು ನಮ್ಮ ಪ್ರತಿಯೊಂದು ಅಗತ್ಯತೆಗಳನ್ನ ಒದಗಿಸುವವನಾಗಿದ್ದಾನೆ ಎಂಬುದನ್ನ ನಾವು ನೋಡುವುದು ಒಂದು ರೀತಿ ಅದ್ಭುತವಾಗಿದೆ.
ಯು ನೋ, ವೆನ್ ಗಾಡ್ ಕ್ರಿಯೇಟೆಡ್ ಆಡಮ್, ಹಿ ಗೇವ್ ಆಡಮ್ ಸರ್ಟನ್ ಡಿಸೈರ್ಸ್.
ನಿಮಗೆ ಗೊತ್ತಾ, ದೇವರು ಆದಾಮನನ್ನ ಸೃಷ್ಟಿಸಿದಾಗ ಆತನಿಗೆ ಕೆಲವೊಂದು ಬಯಕೆಗಳನ್ನ ದೇವರು ಕೊಟ್ಟನು.
ನಾಟ್ ಸಿನ್ಫುಲ್ ಡಿಸೈರ್ಸ್, ಫಾರ್ ಎಕ್ಸಾಂಪಲ್ ದ ಡಿಸೈರ್ ಫಾರ್ ಫುಡ್, ಆಸ್ ಎ ರಿಸಲ್ಟ್ ಆಫ್ ವಿಚ್ ಆಡಮ್ ವಾಸ್ ಹಂಗ್ರಿ ಅಂಡ್ ಹಿ ವುಡ್ ಫೀಲ್ ಥರ್ಸ್ಟಿ, ಹಿ ನೀಡೆಡ್ ಟು ಡ್ರಿಂಕ್ ವಾಟರ್.
ಅವು ಪಾಪ ಉಳ್ಳಂತ ಬಯಕೆಗಳಲ್ಲ, ಆತನಿಗೆ ಆಹಾರದ ಬಯಕೆಯನ್ನ ಕೊಟ್ಟನು. ಹಾಗಾಗಿ ಆತನಿಗೆ ಹಸಿವೆ ಆಯಿತು, ಅದೇ ರೀತಿ ಬಾಯಾರಿಕೆ ಎಂಬ ಬಯಕೆಯನ್ನು ಕೊಟ್ಟನು. ಹಾಗಾಗಿ ಆತನು ನೀರು ಕುಡಿಯುವುದಕ್ಕೆ ಹಂಬಲಿಸಿದನು.
Now can you imagine if God had created these desires in Adam for food and water, and if he had not provided food and water in the world, how terrible it would have been.
ಈ ರೀತಿಯಾಗಿ ಕಲ್ಪಿಸಿಕೊಳ್ಳ್ರಿ, ಒಂದು ವೇಳೆ ದೇವರು ಆದಾಮನಲ್ಲಿ ಆ ರೀತಿಯ ಬಯಕೆಗಳನ್ನ ಇಟ್ಬಿಟ್ಟು ಇಹಲೋಕದಲ್ಲಿ ನೀರು ಮತ್ತು ಆಹಾರ ಸಿಗ್ಲಿಲ್ಲ ಅಥವಾ ದೇವರು ಒದಗಿಸ್ಲಿಲ್ಲ ಅಂದಿದ್ರೆ ಎಷ್ಟು ಭಯಾನಕವಾಗಿರ್ತಿತ್ತಲ್ವಾ ಇದು.
Adam's life would have been a torture. Hunger but no food, thirst but no water.
ಆಗ ಆದಾಮನ ಜೀವಿತ ಒಂದ್ ರೀತಿ ಯಾತನೆಯಿಂದ ಕೂಡಿರ್ತಿತ್ತು. ಯಾಕೆಂದ್ರೆ ಹಸಿವೆಗೊಳ್ಳುತ್ತಿದ್ದನು, ಊಟ ಸಿಗ್ತಿರ್ಲಿಲ್ಲ, ಬಾಯಾರಿಕೆ ಆಗ್ತಿತ್ತು, ಅವನಿಗೆ ನೀರು ಸಿಗ್ತಿರ್ಲಿಲ್ಲ.
But you see that when God put such a desire within Adam, he provided food and water outside in the world.
ನೋಡ್ರಿ, ದೇವರು ಆತನಲ್ಲಿ ಹಸಿವೆ ಮತ್ತು ನೀರಾಡಿಕೆ ಎಂಬ ಬಯಕೆಯನ್ನು ಇಟ್ಟಾಗ ದೇವರು ಅದಕ್ಕೆ ತಕ್ಕನಾದಂತ ಆಹಾರ ಮತ್ತು ನೀರನ್ನ ಅಹ್ಯಲೋಕದಲ್ಲಿ ಒದಗಿಸಿದ್ದನು.
And there's plenty of it for all of us.
ದೇವರು ನಮಗೆ ಆಹಾರ ಮತ್ತು ನೀರನ್ನ ಬಹಳಷ್ಟಾಗಿ ಇಟ್ಟಿದ್ದಾನೆ ಈ ಲೋಕದಲ್ಲಿ.
The same way with sleep and the desire to rest.
ಅದೇ ತರ ನಿದ್ದೆ ಎಂಬ ಬಯಕೆ, ನಮಗೆ ವಿಶ್ರಾಂತಿ ತಗೋಬೇಕು ಎಂಬುವಂತೆ ಆಗುತ್ತೆ.
We all need to sleep and that's why God has made the sun, the earth to move, rotate on its axis and the sun to rise and set, so that we have day and night so that people can sleep and rest.
ನಾವೆಲ್ಲರೂ ನಿದ್ದೆ ಮಾಡುವಂತ ಅಗತ್ಯತೆಯಲ್ಲಿ ಇರ್ತೇವೆ. ಹಾಗಾಗಿ ದೇವರು ಸೂರ್ಯನನ್ನ ಉಂಟು ಮಾಡಿದ್ರು, ಇದರಿಂದ ಸೂರ್ಯನು ಉದಯಿಸ್ತಾನೆ ಮತ್ತು ಮುಳುಗ್ತಾನೆ, ಇದರಿಂದ ನಮಗೆ ರಾತ್ರಿ ಹಗಲು ಎನ್ನುವಂಥದ್ದು ಗೊತ್ತಾಗತ್ತೆ, ಇದರಿಂದ ನಾವು ನಿದ್ದೆ ಮಾಡಬಹುದು, ವಿಶ್ರಾಂತಿ ತಗೋಬಹುದು.
God's made provision for that and that our bodies automatically sleep when we are tired. And in the same way sexual desire,
ದೇವರು ಈ ರೀತಿಯಾಗಿ ನಮ್ಮ ಅಗತ್ಯತೆಗಳಿಗೆ ಅನುಗುಣವಾಗಿ ತಕ್ಕನಾದದ್ದನ್ನ ಒದಗಿಸಿದ್ದಾನೆ. ನಮ್ಮ ದೇಹ ಸುಸ್ತಾದ ಕೂಡಲೇ ನಾವು ಮಲಗ್ತೇವೆ. ಅದೇ ರೀತಿ ಲೈಂಗಿಕ ಬಯಕೆಯನ್ನು ಸಹ ದೇವರು ನಮ್ಮಲ್ಲಿ ಇಟ್ಟಿದ್ದಾನೆ.
If God created man with tremendous sexual desire but never gave him a wife, what would happen to Adam? He would be absolutely frustrated.
ದೇವರು ಮಾನವನಲ್ಲಿ ಬಹಳಷ್ಟು ಲೈಂಗಿಕ ಬಯಕೆಯನ್ನ ಇಟ್ಟುಬಿಟ್ಟು ಆತನಿಗೆ ಹೆಂಡತಿಯನ್ನ ಕೊಡ್ಲಿಲ್ಲ ಅಂದಿದ್ರೆ ಆದಾಮನ್ ಏನ್ ಮಾಡ್ತಿದ್ದನು? ಆದಾಮನಿಗೆ ಹೆಚ್ಚು ನಿರಾಶೆ ಆಗ್ತಾ ಇತ್ತವಾಗ.
But when God created Adam with such a desire, he also gave him a wife. Now what do we learn from all these things?
ಆದ್ರೆ ದೇವರು ಆದಾಮನಲ್ಲಿ ಆ ಲೈಂಗಿಕ ಬಯಕೆಯನ್ನ ಇಟ್ಟಾಗ ಆತನಿಗೆ ಹವ್ವಳೆಂಬ ಹೆಂಡತಿಯನ್ನ ದಯಪಾಲಿಸಿದನು. ಇದರಿಂದ ನಾವೇನ್ ಕಲಿಯಬಹುದು?
That if there is a desire that God has created in our heart, there is an answer and a provision for it somewhere.
ಅದರ ಅರ್ಥ, ದೇವರು ನಮ್ಮ ಹೃದಯದಲ್ಲಿ ಏನೋ ಒಂದು ಬಯಕೆಯನ್ನ ಇಟ್ಟಿದ್ದಾನೆ ಅಂತ ಅಂದ್ರೆ ದೇವರು ಅದಕ್ಕೆ ಪರಿಹಾರವನ್ನ ಮತ್ತು ಅದಕ್ಕೆ ತಕ್ಕನಾದದ್ದನ್ನ ಒದಗಿಸಿದ್ದಾನೆ.
Spiritually also it's the same.
ಆತ್ಮಿಕವಾಗಿ ಕೂಡ ಅದೇ ರೀತಿಯಾಗಿದೆ.
There are longings we have in our heart for God and he wants to fulfill all of them fully, totally.
ನಮ್ಮ ಹೃದಯದಲ್ಲಿ ದೇವರಿಗಾಗಿ ಹಲವು ಬಯಕೆಗಳನ್ನ ಹೊಂದಿದ್ದೇವೆ. ಹಾಗಾಗಿ ದೇವರು ಆ ಪ್ರತಿಯೊಂದು ಬಯಕೆಗಳನ್ನ ಸಂಪೂರ್ಣವಾಗಿ ಮತ್ತು ಪೂರ್ತಿಯಾಗಿ ಪೂರೈಸಲು ಸಹಾಯ ಮಾಡುತ್ತಾರೆ.
One of the great needs we have in our life is to find security, to be free from loneliness and feeling lost and alone in this world.
ನಮ್ಮ ಜೀವಿತದಲ್ಲಿನ ದೊಡ್ಡ ಅಗತ್ಯತೆ ಏನಪ್ಪ ಅಂತಂದ್ರೆ, ನಾವು ಇಹಲೋಕದಲ್ಲಿ ಭದ್ರತೆಯನ್ನ ಕಂಡುಕೊಳ್ಳಬೇಕು ಮತ್ತು ಒಬ್ಬಂಟಿತನ ಎಂಬ ಮನೋಭಾವನೆಯಿಂದ ನಾವು ಬಿಡುಗಡೆಗೊಳ್ಳಬೇಕು ಮತ್ತು ನಾನು ಏನನ್ನೋ ಕಳೆದುಕೊಂಡಿದ್ದೇನೆ, ಏಕಾಂಗಿಯಾಗಿದ್ದೇನೆ ಎಂಬ ಮನೋಭಾವನೆಯಿಂದ ನಾವು ಬಿಡುಗಡೆಗೊಳ್ಳಬೇಕು.
ಇಟ್ಸ್ ವೆರಿ ಈಸಿ ಟು ಫೀಲ್ ಲೈಕ್ ದಟ್, ಯು ನೋ.
ನಿಮಗೆ ಗೊತ್ತಾ, ಬಹಳ ಸುಲಭವಾಗಿ ನಾವು ಈ ರೀತಿಯ ಭಾವನೆಯಲ್ಲಿ ಇರ್ತೇವೆ.
ಯು ಕ್ಯಾನ್ ಲಿವ್ ಇನ್ ಎ ಹೋಮ್ ವಿತ್ ಮೆನಿ ಚಿಲ್ಡ್ರನ್ ಅಂಡ್ ಫೀಲ್ ಲೋನ್ಲಿ.
ನೀವು ಮನೆಯಲ್ಲಿ ಜೀವಿಸ್ತಾ ಇದ್ದೀರಾ, ಆದ್ರೆ ಅನೇಕರು ಏಕಾಂಗಿಯಾಗಿದ್ದಾರೆ.
ಯು ಕ್ಯಾನ್ ಬಿ ಇನ್ ಲಾರ್ಜ್ ಚರ್ಚ್ ಅಂಡ್ ಫೀಲ್ ಲೋನ್ಲಿ.
ಆದ್ರೆ ನೀವು ದೊಡ್ಡ ಸಭೆಯಲ್ಲಿ ಇದ್ರೂ ಕೂಡ ಏಕಾಂಗಿಯಾಗಿ ಅಥವಾ ಒಬ್ಬಂಟಿತನದಿಂದ ಜೀವಿಸ್ತಿರಬಹುದಲ್ವಾ?
ಇನ್ ಫ್ಯಾಕ್ಟ್ ದೇರ್ ಆರ್ ಲಾಟ್ ಆಫ್ ಪೀಪಲ್ ಹೂ ಮೀಟ್ ಇನ್ ಸ್ಮಾಲ್ ಹೌಸ್ ಚರ್ಚಸ್ ವಿತ್ 5 ಆರ್ 6 ಪೀಪಲ್ ಹೂ ಆರ್ ಮೋರ್ ಫ್ರೀ ಫ್ರಮ್ ಲೋನ್ಲಿನೆಸ್ ದನ್ ಸಮ್ ಪರ್ಸನ್ ಹೂ ಅಟೆಂಡ್ಸ್ ಅ ಚರ್ಚ್ ವಿತ್ 3000 ಮೆಂಬರ್ಸ್.
3000 ಜನರು ಸೇರುವಂತ ಒಂದು ದೊಡ್ಡ ಸಭೆಯಲ್ಲಿ ಇರುವಂತ ಒಬ್ಬನು ಏಕಾಂಗಿತನ ಅಥವಾ ಒಬ್ಬಂಟಿತನ ಎಂಬ ಮನೋಭಾವದಿಂದ ಬಿಡುಗಡೆಯನ್ನು ಹೊಂದಿರುವುದಿಲ್ಲ. ಆದರೆ ಒಂದು ಸಣ್ಣ ಮನೆಯಲ್ಲಿ ಸೇರುವಂತ 5-6 ಜನರಲ್ಲಿ ಒಬ್ಬನು ಈ ಒಂದು ಮನೋಭಾವನೆಯಿಂದ ಬಿಡುಗಡೆಯನ್ನು ಹೊಂದಿರುತ್ತಾನೆ.
ಇಟ್ಸ್ ನಾಟ್ ಜಸ್ಟ್ ಅ ಲಾಟ್ ಆಫ್ ಪೀಪಲ್ ಅರೌಂಡ್ ಅಸ್ ದಟ್ ರಿಮೂವ್ಸ್ ಲೋನ್ಲಿನೆಸ್ ಫ್ರಮ್ ಅವರ್ ಲೈಫ್.
ನಮ್ಮ ಸುತ್ತಮುತ್ತ ಇರುವಂತ ಅನೇಕ ಜನರು ನಮ್ಮ ಜೀವಿತದಿಂದ ಏಕಾಂಗಿತನ ಅಥವಾ ಒಬ್ಬಂಟಿತನ ಎಂಬ ಮನೋಭಾವವನ್ನು ತೆಗೆಯುವುದು ಅಸಾಧ್ಯವಾಗಿದೆ.
I want to tell you, if you try to find the answer to your loneliness in just finding friends among people, you will never find a complete answer. You'll be disappointed one day.
ನಾನ್ ನಿಮಗೆ ಒಂದು ಸತ್ಯವನ್ನ ಹೇಳಲಿಕ್ಕೆ ಬಯಸ್ತೇನೆ. ನಿಮ್ಮ ಜೀವಿತದಲ್ಲಿನ ಒಬ್ಬಂಟಿತನ ಎಂಬ ಸಮಸ್ಯೆಗೆ ಜನರಲ್ಲಿ ಸ್ನೇಹವನ್ನ ಕಂಡುಕೊಳ್ಳೋದ್ರ ಮುಖಾಂತರ ಪರಿಹಾರವನ್ನ ಹುಡುಕಿದ್ರೆ ನಿಮಗೆ ನಿರಾಶೆ ಆಗತ್ತೆ, ಉತ್ತರ ಸಿಗೋದಿಲ್ಲ.
ಯು ನೀಡ್ ಟು ಫಸ್ಟ್ ಫೈಂಡ್ ಯೋರ್ ಆನ್ಸರ್ ಟು ಯೋರ್ ಲೋನ್ಲಿನೆಸ್ ಇನ್ ಗಾಡ್, ಇನ್ ಜೀಸಸ್.
ಮೊದಲನೇದಾಗಿ ನಿಮ್ಮ ಒಬ್ಬಂಟಿತನ ಎಂಬ ಉತ್ತರಕ್ಕೆ ದೇವರಲ್ಲಿ ಉತ್ತರವನ್ನ ಹುಡುಕ್ಬೇಕು, ಅಂದರೆ ಯೇಸುವಿನಲ್ಲಿ ಉತ್ತರವನ್ನ ಹುಡುಕ್ಬೇಕು.
The Bible says there's a friend who sticks closer than a brother, and that's Jesus Christ.
ಸತ್ಯವೇದವು ನಮಗೆ ಈ ರೀತಿಯಾಗಿ ಹೇಳುತ್ತದೆ, ಸ್ನೇಹಿತನು ಸಹೋದರನಿಗಿಂತ ಹೆಚ್ಚು ಅಂಟಿಕೊಂಡಿರುತ್ತಾನೆ ಎಂಬುದಾಗಿ. ಅದು ಯೇಸುಕ್ರಿಸ್ತನಾಗಿದ್ದಾನೆ.
So when we know God as a father who cares, we're no longer orphans.
ದೇವರು ನಮ್ಮ ತಂದೆಯು, ಆತನು ನಮ್ಮ ಬಗ್ಗೆ ಕಾಳಜಿ ವಹಿಸುತ್ತಾನೆ ಎಂಬುದನ್ನು ನಾವು ಅರಿತುಕೊಂಡಾಗ ಮುಂದೆ ನಾವು ಅನಾಥರಾಗಿ ಜೀವಿಸೋದಿಲ್ಲ.
See, an orphan is a person who's got no father and mother.
ತಂದೆ ತಾಯಿಯನ್ನ ಹೊಂದದೆ ಇರುವಂತ ವ್ಯಕ್ತಿಯು ನಿಜವಾದ ಅನಾಥನಾಗಿರುತ್ತಾನೆ.
Think if he has a need suddenly, whom can he go to?
ನಿಮಗೇನಾದ್ರೂ ಒಂದು ಅಗತ್ಯತೆ ಬಿತ್ತು ಅಂದ್ರೆ ಯಾರ ಬಳಿಗೆ ಬೇಗ ಹೋಗ್ತೀರಿ ನೀವು?
He can go to some uncle or auntie, but he'll have to go like a beggar.
ನೀವು ಚಿಕ್ಕಪ್ಪ ಅಥವಾ ಚಿಕ್ಕಮ್ಮ ಬಳಿಗೆ ಹೋಗಬಹುದು, ಆದ್ರೆ ಭಿಕ್ಷುಕನ ರೀತಿಯಲ್ಲಿ ಹೋಗ್ಬೇಕಾಗತ್ತೆ.
He doesn't know whether the uncle or auntie will help him. And the uncle or auntie may treat him in a very bad way.
ಒಬ್ಬ ವ್ಯಕ್ತಿ ಆ ರೀತಿಯಾಗಿ ಚಿಕ್ಕಮ್ಮ ಅಥವಾ ಚಿಕ್ಕಪ್ಪನ ಬಳಿ ಹೋಗುವಾಗ ಆತನಿಗೆ ಗೊತ್ತಿರೋದಿಲ್ಲ ಅವ್ರು ಸಹಾಯ ಮಾಡ್ತಾರೋ ಅಥವಾ ಇಲ್ಲೋ ಎಂಬುದಾಗಿ, ಅಥವಾ ಒಂದು ವೇಳೆ ಅವ್ರು ನನ್ನನ್ನು ಕೆಟ್ಟದಾಗ ನಡೆಸ್ಕೋಬಹುದು ಎಂಬುದಾಗಿ ಹೋಗ್ತಾನೆ.
But if he's got a father, his father won't treat the son like a beggar.
ಆದ್ರೆ ಒಬ್ಬ ವ್ಯಕ್ತಿಯು ತಂದೆಯ ಬಳಿಗೆ ಹೋಗುವಾಗ ತಂದೆಯು ಮಗನನ್ನ ಭಿಕ್ಷುಕನ ರೀತಿ ಕಾಣೋದಿಲ್ಲ.
He can go and ask his father for anything, any amount of money, any amount of inconvenience. He can ask his father to go through.
ಮಗನು ತಂದೆಯ ಬಳಿಗೆ ಹೋಗಿ ಎಷ್ಟೇ ಹಣವನ್ನ ಕೇಳಬಹುದು ಅಥವಾ ಅನಾನುಕೂಲತೆಗಳು ಎಷ್ಟೇ ಇದ್ರೂ ಹೋಗಿ ಅದನ್ನ ಹಂಚ್ಕೋಬಹುದು, ಏನ್ ಬೇಕಾದ್ರೂ ಕೇಳಬಹುದು.
But he'll hesitate to ask an uncle or an auntie or somebody else. But when he has a father, he's secure.
ಚಿಕ್ಕಪ್ಪ ಚಿಕ್ಕಮ್ಮನ ಬಳಿ ಹೋಗಿ ಏನಾದ್ರೂ ಕೇಳುವಾಗ ಯಾರಿಗೇ ಆಗ್ಲಿ ಹಿಂದೆ ಮುಂದೆ ಅನ್ಸತ್ತೆ, ಮುಜುಗರ ಅನ್ಸತ್ತೆ. ಆದ್ರೆ ಆತನು ತಂದೆಯನ್ನ ಹೊಂದಿರುವಾಗ ಆತನು ನಿಜವಾದ ಭದ್ರತೆಯಲ್ಲಿ ಜೀವಿಸುವವನಾಗಿರುತ್ತಾನೆ.
If he has a problem he doesn't know the solution to, he can discuss it with his father. If he's far away in some city, he can ring up his father.
ಆತನಿಗೆ ಏನಾದರೂ ಸಮಸ್ಯೆ ಇತ್ತು ಅಂದ್ರೆ ಅದಕ್ಕೆ ಪರಿಹಾರ ಸಿಗ್ತಾ ಇಲ್ಲ ಅಂದ್ರೆ ತಂದೆಯ ಬಳಿ ಹೋಗಿ ಹೇಳ್ಕೋಬಹುದು, ಅದಕ್ಕೆ ಪರಿಹಾರವನ್ನ ಕಂಡುಕೋಬಹುದು. ಅಥವಾ ತಾನು ಜೀವಿಸುವಂತ ಊರಿಂದ ಬಹಳ ದೂರ ಇದ್ದ ಅಂದ್ರೆ ಮಗನು ತಂದೆಯನ್ನ ಕರ್ಕೊಂಡ್ಬರಬಹುದು.
It's wonderful to have a father, an earthly one. And it's exactly the same spiritually.
ಇಹಲೋಕದಲ್ಲಿ ಈ ರೀತಿಯಾಗಿ ತಂದೆಯನ್ನ ಹೊಂದಿಕೊಂಡಿರುವಂತದ್ದು ಅದ್ಭುತವಾಗಿದೆ. ಅದೇ ರೀತಿ ಆತ್ಮಿಕವಾಗಿಯೂ ಸಹ ನಾವು ತಂದೆಯನ್ನ ಹೊಂದಿಕೊಂಡಿರಬೇಕು.
When you have found God as your heavenly father, you can never feel lonely again.
ನೀವು ದೇವರನ್ನ ಪರಲೋಕದ ತಂದೆ ಎಂಬುದಾಗಿ ಕಂಡುಕೊಂಡಾಗ ಯಾವತ್ತೂ ನೀವು ಒಬ್ಬಂಟಿತನದ ಮನೋಭಾವದಲ್ಲಿ ಇರೋದಿಲ್ಲ.
ಇಟ್ ಇಸ್ ಇಂಪಾಸಿಬಲ್ ಬಿಕಾಸ್ ದ ಫೋನ್ ಲೈನ್ ಇಸ್ ಆಲ್ವೇಸ್ ಓಪನ್.
ಅದು ಅಸಾಧ್ಯವಾಗಿದೆ, ಯಾಕೆಂದ್ರೆ ದೂರವಾಣಿ ಸಂಪರ್ಕವು ಯಾವಾಗಲೂ ನಮಗೆ ಸಿಗುತ್ತಿರುತ್ತದೆ.
ಯು ಕ್ಯಾನ್ ಆಲ್ವೇಸ್ ರಿಂಗ್ ಹಿಮ್ ಅಪ್, ಯು ಕ್ಯಾನ್ ಆಲ್ವೇಸ್ ಕಾಲ್ ಹಿಮ್ ವೇರ್ ಎವರ್ ಯು ಆರ್. You can tell him every need of yours. In fact, he knows your need even before you tell him.
ನೀವು ದೇವರಿಗೆ ಯಾವಾಗ ಬೇಕಾದರೂ ಎಲ್ಲಿಂದ ಬೇಕಾದರೂ ಕರೆ ಮಾಡಬಹುದು, ನಿಮ್ಮ ಅಗತ್ಯತೆಗಳನ್ನ ಹಂಚಿಕೋಬಹುದು. ಸತ್ಯಾಂಶ ಏನಪ್ಪಾ ಅಂದ್ರೆ, ನಿಮ್ಮ ಅಗತ್ಯತೆಗಳನ್ನ ನೀವು ದೇವರಿಗೆ ಹೇಳೋದಕ್ಕಿಂತ ಮೊದಲೇ ದೇವರಿಗೆ ನಿಮ್ಮ ಅಗತ್ಯತೆಗಳು ತಿಳಿಯಲ್ಪಟ್ಟಿರುತ್ತವೆ.
And he has an answer to every problem you can ever face in your life.
ನಿಮ್ಮ ಜೀವಿತದಲ್ಲಿ ಎದುರಿಸುವಂತ ಪ್ರತಿಯೊಂದು ಸಮಸ್ಯೆಗೂ ದೇವರ ಬಳಿಯಲ್ಲಿ ಉತ್ತರವಿದೆ.
Let me assure you this. I hope you believe it.
ನಾನು ಇದನ್ನ ನಿಮಗೆ ನಿಶ್ಚಯಪಡಿಸ್ತೇನೆ. ನನ್ನ ನಿರೀಕ್ಷೆ ಏನಪ್ಪಾ ಅಂದ್ರೆ, ನೀವು ಇದನ್ನ ನಂಬ್ತೀರಾ ಎಂಬುದಾಗಿ.
It doesn't matter what your problem is. It doesn't matter how serious it is.
ನಿಮ್ಮ ಸಮಸ್ಯೆ ಏನೇ ಆಗಿದ್ರೂ, ಅದು ಎಷ್ಟೇ ಗಂಭೀರತೆಯಿಂದ ಕೂಡಿದ್ರೂ, ಅದು ವಿಷಯನೇ ಅಲ್ಲ ದೇವರಿಗೆ.
I want to tell you in Jesus' name that God has got a solution for it.
ಯೇಸುವಿನ ನಾಮದಲ್ಲಿ ನಾನು ನಿಮಗೆ ಹೇಳ ಬಯಸೋದೇನಪ್ಪಾ ಅಂದ್ರೆ, ನೀವು ಎದುರಿಸುತ್ತಿರುವಂತ ಸಮಸ್ಯೆಗೆ ದೇವರ ಬಳಿಯಲ್ಲಿ ಪರಿಹಾರವಿದೆ.
And if you will come to him in faith as a father who desires to help you.
ನೀವು ಆತನ ಬಳಿಗೆ ನಂಬಿಕೆಯಿಂದ ಬರುವಾಗ ದೇವರು ತಂದೆಯಾಗಿದ್ದುಕೊಂಡು ನಿಮಗೆ ಸಹಾಯಿಸಲು ಬಯಕೆಯನ್ನ ಹೊಂದಿದ್ದಾರೆ.
He won't scold you. I want to give you a lovely promise in the word of God so that your faith does not rest on my words.
ದೇವರು ನಿಮಗೆ ಯಾವ ವಿಷಯಕ್ಕೂ ಬಯೋದಿಲ್ಲ. ಹಾಗಾಗಿ ನಿಮಗೆ ಒಂದು ಅದ್ಭುತವಾದ ಮತ್ತು ಸುಂದರವಾದ ಒಂದು ವಾಗ್ದಾನವನ್ನ ಸತ್ಯವೇದದಲ್ಲಿ ನಿಮಗೆ ತೋರಿಸ್ತೇನೆ. ಯಾಕೆಂದ್ರೆ ನಿಮ್ಮ ನಂಬಿಕೆಯು ನನ್ನ ಮಾತಿನ ಮೇಲೆ ನೆಲೆಗೊಂಡಿರಬಾರದು ಎಂಬುದಾಗಿ.
You know, faith comes by the word of God. I may say something to you on this program, and how do you know I'm speaking the truth?
ನಂಬಿಕೆಯು ದೇವರ ವಾಕ್ಯದಿಂದ ಬರುವಂತದ್ದಾಗಿದೆ. ನಾನು ಈ ಅಧ್ಯಯನದಲ್ಲಿ ಬಹಳಷ್ಟು ಮಾತನಾಡಬಹುದು. ನಾನು ಸತ್ಯವನ್ನ ಮಾತನಾಡ್ತಿದ್ದೀನೋ ಇಲ್ವೋ ಅಂತ ಹೇಗ್ ಗೊತ್ತಾಗ್ಬೇಕು ನಿಮಗೆ?
I may be just telling you some psychologically nice things to say to make you feel nice.
ನಾನು ಸುಮ್ಮನೆ ಹಾಗೆ ಮನೋಶಾಸ್ತ್ರದ ಮೇರೆಗೆ ನಿಮ್ಮನ್ನ ನೆಮ್ಮದಿಯಾಗಿಡಲು ಒಳ್ಳೆಯ ಮಾತುಗಳನ್ನ ಆಡಬಹುದು.
But that will evaporate once the program is over. You'll feel nice for a few minutes or maybe for a few hours, and then when you face the realities of life, you're stuck and you need to listen to a program again to soothe you.
ಆಗ ಅದು ಕಾಣದೆ ಹೋಗಿಬಿಡುತ್ತದೆ. ಈ ಒಂದು ಅಧ್ಯಯನವನ್ನ ನೀವು ಕೇಳಿ ಕೆಲವು ನಿಮಿಷಗಳ ಕಾಲ ಒಂದು ರೀತಿ ಸಮಾಧಾನದಲ್ಲಿ ಜೀವಿಸಬಹುದು. ಆದರೆ ನಿಮ್ಮ ಜೀವಿತದಲ್ಲಿನ ಕೆಲವು ವಾಸ್ತವಾಂಶವನ್ನ ನಿಜತ್ವವನ್ನ ಎದುರಿಸುವಾಗ ನೀವು ನಿಂತ ನೀರಾಗ್ಬಿಡ್ತೀರ. ಆಗ ಮತ್ತೊಮ್ಮೆ ನೀವು ಸಮಾಧಾನಗೊಳ್ಳಲು ಈ ಸಂದೇಶವನ್ನ ಕೇಳಿಕೊಳ್ಳಬೇಕಾಗುತ್ತದೆ. ಈ ಒಂದು ಅಧ್ಯಯನವನ್ನ ನಾವು ಮಾಡ್ತಾ ಇರುವುದು ಮನಃಶಾಸ್ತ್ರದ ಮೇರೆಗೆ ನಿಮ್ಮನ್ನ ಒಂದು ರೀತಿ ಸಮಾಧಾನಗೊಳಿಸಲಿಕ್ಕೆ ಯತ್ನಿಸ್ತಾ ಇಲ್ಲ.
ದೀಸ್ ಆರ್ ರಿಯಲ್ ಆನ್ಸರ್ಸ್ ಟು ದ ರಿಯಲ್ ಪ್ರಾಬ್ಲಮ್ಸ್ ಆಫ್ ಲೈಫ್.
ನಮ್ಮ ಜೀವಿತದ ನಿಜವಾದ ಸಮಸ್ಯೆಗಳಿಗೆ ನಿಜವಾದ ಉತ್ತರಗಳು ಇವಾಗಿವೆ.
ದಿಸ್ ಇಸ್ ಗಾಡ್ಸ್ ವರ್ಡ್. ಲೆಟ್ ಮೀ ರೀಡ್ ಇಟ್ ಟು ಯು. ದ ಲೆಟರ್ ಆಫ್ ಜೇಮ್ಸ್ ಇನ್ ದ ನ್ಯೂ ಟೆಸ್ಟಮೆಂಟ್, ಜೇಮ್ಸ್ ಚಾಪ್ಟರ್ 1 ಅಂಡ್ ವರ್ಸ್ 5.
ಇವು ದೇವರ ವಾಕ್ಯಗಳಾಗಿವೆ. ಹಾಗಾಗಿ ನಿಮಗೆ ಯಾಕೋಬ ಪತ್ರಿಕೆಯಲ್ಲಿ ನಿಮಗೆ ಒಂದು ವಚನವನ್ನ ಓದ ಬಯಸ್ತೇನೆ. ಯಾಕೋಬ 1:5
What does it say here?
ಅಲ್ಲಿ ಏನಂತ ಹೇಳಲ್ಪಟ್ಟಿದೆ?
If any of you lack wisdom, what is wisdom? There's a difference between wisdom and knowledge.
ಯಾರಿಗಾದರೂ ಜ್ಞಾನ ಕಡಿಮೆಯಾಗಿದ್ದರೆ ಎಂಬುದಾಗಿ ಅಲ್ಲಿ ಹೇಳಲ್ಪಟ್ಟಿದೆ. ಜ್ಞಾನ ಅಂದರೆ ಏನು? ಜ್ಞಾನಕ್ಕೂ ಮತ್ತು ತಿಳುವಳಿಕೆಗೂ ಬಹಳಷ್ಟು ವ್ಯತ್ಯಾಸವಿದೆ.
Knowledge means the study of some particular subject. It could be chemistry, it could be mathematics, it could be the Bible.
ತಿಳುವಳಿಕೆ ಎಂದರೆ ಕೆಲವೊಂದು ಅಧ್ಯಯನಗಳನ್ನ ತಿಳಿದುಕೊಳ್ಳುವುದಾಗಿದೆ. ಭೌತಶಾಸ್ತ್ರ ಆಗ್ಬೋದು, ರಾಸಾಯನಿಕ ಶಾಸ್ತ್ರ ಆಗ್ಬೋದು, ಅಥವಾ ಲೆಕ್ಕಶಾಸ್ತ್ರ ಆಗ್ಬಹುದು, ಅಥವಾ ಸತ್ಯವೇದದ ತಿಳುವಳಿಕೆನೂ ಸಹ ಆಗ್ಬಹುದು.
ಯು ಕ್ಯಾನ್ ಹ್ಯಾವ್ ಕೆಮಿಸ್ಟ್ರಿ ನಾಲೆಜ್, ಮ್ಯಾಥಮೆಟಿಕ್ಸ್ ನಾಲೆಜ್, ಆರ್ ಬೈಬಲ್ ನಾಲೆಜ್.
ನೀವು ರಾಸಾಯನಿಕ ಶಾಸ್ತ್ರ, ಲೆಕ್ಕಶಾಸ್ತ್ರ ಅಥವಾ ಸತ್ಯವೇದದ ತಿಳುವಳಿಕೆಯನ್ನ ಹೊಂದ್ಕೋಬಹುದು.
ಬಟ್ ವಿತ್ ಕೆಮಿಸ್ಟ್ರಿ ನಾಲೆಜ್ ಯು ಮೇ ಸ್ಟಿಲ್ ಹ್ಯಾವ್ ಪ್ರಾಬ್ಲಮ್ಸ್. ವಿತ್ ಬೈಬಲ್ ನಾಲೆಜ್ ಆಲ್ಸೋ ಯು ಮೇ ಸ್ಟಿಲ್ ಹ್ಯಾವ್ ಪ್ರಾಬ್ಲಮ್ಸ್.
ರಾಸಾಯನಿಕ ಶಾಸ್ತ್ರದ ತಿಳುವಳಿಕೆಯಲ್ಲಿ ಸಮಸ್ಯೆ ಇರುತ್ತದೆ. ಅದೇ ರೀತಿ ಸತ್ಯವೇದದ ತಿಳುವಳಿಕೆಯಲ್ಲೂ ಸಹ ಸಮಸ್ಯೆಯನ್ನ ನೀವು ಹೊಂದ್ಕೊಂಡಿರ್ತೀರಿ.
ಅಂಡ್ ದಟ್ ಕೆಮಿಸ್ಟ್ರಿ ನಾಲೆಜ್ ಡಸ್ಂಟ್ ಹೆಲ್ಪ್ ಯು ವಿತ್ ದಟ್ ಪರ್ಟಿಕ್ಯುಲರ್ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಇನ್ ಲೈಫ್, ಅಂಡ್ ಬೈಬಲ್ ನಾಲೆಜ್ ಆಲ್ಸೋ ಮೇ ನಾಟ್ ಹೆಲ್ಪ್ ಯು.
ರಾಸಾಯನಿಕ ಶಾಸ್ತ್ರದ ತಿಳುವಳಿಕೆಯು ನಿಮ್ಮ ಸಮಸ್ಯೆಗಳಿಗೆ ಸಹಾಯ ಮಾಡೋದಿಲ್ಲ. ಅದೇ ರೀತಿ ಸತ್ಯವೇದದ ತಿಳುವಳಿಕೆಯು ಸಹ ನಿಮ್ಮ ಸಮಸ್ಯೆಗಳಿಗೆ ಸಹಾಯವನ್ನ ಮಾಡೋದಿಲ್ಲ.
ಇನ್ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಇನ್ ಲೈಫ್ ದೇರ್ ಆರ್ ಸೋ ಮೆನಿ ಪೀಪಲ್ ವಿತ್ ಸೋ ಮಚ್ ಬೈಬಲ್ ನಾಲೆಜ್, ಯು ಆರ್ ಸ್ಟಿಲ್ ಆಂಕ್ಷಿಯಸ್ ಅಂಡ್ ವರಿಡ್ ಅಂಡ್ ಟೆನ್ಸ್ ಅಂಡ್ ಫೈಟಿಂಗ್ ಅಂಡ್ ಕ್ವಾರಲಿಂಗ್ ಅಂಡ್ ಇನ್ಸೆಕ್ಯೂರ್ ಅಂಡ್ ಜೆಲಸ್ ಅಂಡ್ ಕಾಂಪಿಟಿಟಿವ್ ಅಂಡ್ ಎವ್ರಿಥಿಂಗ್.
ಅನೇಕ ಜನರು ಸತ್ಯವೇದದ ತಿಳುವಳಿಕೆಯನ್ನು ಹೊಂದ್ಕೊಂಡಿದ್ದಾರೆ, ಆದರೂ ಕೂಡ ಅವರು ಚಿಂತಾಗ್ರತರಾಗ್ತಾರೆ, ಆತಂಕದಲ್ಲಿ ಇರುತ್ತಾರೆ, ಒತ್ತಡದಲ್ಲಿರುತ್ತಾರೆ, ಹೊಟ್ಟೆ ಕಿಚ್ಚು ಪಡ್ತಾರೆ, ಜಗಳ ಆಡ್ತಾರೆ, ಮತ್ತು ಅಭದ್ರತೆ ಎಂಬ ಮನೋಭಾವದಲ್ಲಿ ಜೀವಿಸುವವರಾಗಿರುತ್ತಾರೆ.
Their Bible knowledge is no better than knowledge of mathematics or science. But what is wisdom?
ಸತ್ಯವೇದದ ತಿಳುವಳಿಕೆಯು ವಿಜ್ಞಾನ ಮತ್ತು ಲೆಕ್ಕಶಾಸ್ತ್ರದ ತಿಳುವಳಿಕೆಗಿಂತ ಉತ್ತಮವಾದದ್ದೇನಲ್ಲ. ಆದರೆ ಜ್ಞಾನ ಅಂದರೆ ಏನು?
Wisdom is the knowledge of God which helps us to find a practical solution. Not one which doesn't work. That would be a theoretical solution. A practical solution to a particular problem that we are facing.
ಜ್ಞಾನ ಎಂಬುದು ದೇವರ ತಿಳುವಳಿಕೆಯಾಗಿದೆ. ಕಾರ್ಯರೂಪದ ಪರಿಹಾರವನ್ನು ಕಂಡುಕೊಳ್ಳಲು ಅದು ನಮಗೆ ಸಹಾಯಿಸುತ್ತದೆ. ಅದು ಕಾರ್ಯನಿರ್ವಹಿಸದೇ ಇರುವಂತದ್ದಲ್ಲ, ಅದು ಒಂದು ಸೈದ್ಧಾಂತಿಕ ಪರಿಹಾರವಾಗಿದೆ. ನಾವು ಎದುರಿಸುತ್ತಿರುವಂತ ಪ್ರತ್ಯೇಕ ಸಮಸ್ಯೆಗೆ ಪರಿಹಾರವನ್ನು ಸೂಚಿಸುವಂತದ್ದಾಗಿದೆ.
Okay, that's wisdom. A knowledge of God, not a knowledge of a book. You know that there's a lot of difference between knowing the Bible and knowing God.
ಗೊತ್ತಾಯ್ತಲ್ವಾ ನಿಮಗಿದು? ಇದು ದೇವರ ತಿಳುವಳಿಕೆಯಾಗಿದೆ, ಪುಸ್ತಕದ ತಿಳುವಳಿಕೆಯಲ್ಲ. ನಿಮಗೆ ಗೊತ್ತಾ, ದೇವರನ್ನ ಅರಿಯುವುದಕ್ಕೂ ಮತ್ತು ಸತ್ಯವೇದವನ್ನ ಅರಿಯುವುದಕ್ಕೂ ಬಹಳಷ್ಟು ವ್ಯತ್ಯಾಸವಿದೆ.
ಯು ನೋ, ಸಪೋಸಿಂಗ್ ಯು ಫ್ರಮ್ ಚೈಲ್ಡ್ಹುಡ್ ವರ್ ಸೆಪರೇಟೆಡ್ ಫ್ರಮ್ ಯುವರ್ ಫಾದರ್ ಅಂಡ್ ಲಿವ್ಡ್ ಫಾರ್ ಅವೇ ಫ್ರಮ್ ಯುವರ್ ಫಾದರ್ ಫಾರ್ 25 years ಅಂಡ್ ಯು ರೆಡ್ ಅ ಬುಕ್ ಅಬೌಟ್ ಯುವರ್ ಫಾದರ್ಸ್ ಲೈಫ್ ಸ್ಟೋರಿ ಎವ್ರಿ ಡೀಟೇಲ್.
ಉದಾಹರಣೆಗೆ, ಚಿಕ್ಕಂದಿನಿಂದಲೇ ನೀವು ತಂದೆಯಿಂದ ಬೇರ್ಪಟ್ಟಿರ್ತೀರಿ, 25 ವರ್ಷಗಳ ಕಾಲ ತಂದೆಯಿಂದ ಬಹಳ ದೂರದಲ್ಲಿ ವಾಸಿಸ್ತಾ ಇರ್ತೀರಾ. ನಿಮ್ಮ ತಂದೆಯ ಬಗ್ಗೆ ಇರುವಂತ ಪ್ರತಿಯೊಂದು ಮಾಹಿತಿಯನ್ನು ಒಳಗೊಂಡಂತ ಒಂದು ನಿಮ್ಮ ತಂದೆಯ ಜೀವಾಧಾರಿತ ಪುಸ್ತಕವನ್ನ ಓದ್ತೀರಾ?
ಯು ವುಡ್ ನೋ ಅಬೌಟ್ ಯುವರ್ ಫಾದರ್ ಬೈ ರೀಡಿಂಗ್ ದಟ್ ಬುಕ್, ಬಟ್ ಯು ಡೋಂಟ್ ನೋ ಯುವರ್ ಫಾದರ್, ಯು ನೆವರ್ ಸ್ಪೋಕನ್ ಟು ಹಿಮ್ ಫಾರ್ 25 ಇಯರ್ಸ್.
ಆ ಪುಸ್ತಕದ ಮುಖಾಂತರ ನಿಮ್ಮ ತಂದೆಯ ಬಗ್ಗೆ ನೀವು ತಿಳಿದುಕೊಳ್ಳುತ್ತೀರಿ, ಆದ್ರೆ ನೀವು ನಿಮ್ಮ ತಂದೆಯನ್ನ ಅರಿತಿರೋದಿಲ್ಲ. ಯಾಕೆಂದ್ರೆ 25 ವರ್ಷಗಳ ಕಾಲ ಅವರೊಟ್ಟಿಗೆ ನೀವು ಮಾತನಾಡದೇ ಇರೋದ್ರಿಂದ.
ಬಟ್ ಅನದರ್ ಚೈಲ್ಡ್ ಹೂಸ್ ಗ್ರೋನ್ ಅಪ್ ವಿತ್ ಹಿಸ್ ಫಾದರ್, ಹೂಸ್ ನೆವರ್ ರೀಡ್ ಎನಿ ಬುಕ್ ಅಬೌಟ್ ಹಿಸ್ ಫಾದರ್, who's grown up with his father for 5-6 years knows his father better than you know your father.
Adre mattondu magu tanna tandeya bagge iruvanta pustakavanna odirodilla, adare tandeyottige beledirutade. Aga neevu nimma tandeyanna arithirodakkinta aa magu 5-6 varshadalle tanna tande yaru embadagi arithirutade.
And many people read the Bible, it's like reading a biography of your father, and you don't know your father himself.
ಅನೇಕರು ಸತ್ಯವೇದವನ್ನ ಯಾವ ರೀತಿ ಓದ್ತಾರಪ್ಪ ಅಂದ್ರೆ ತಮ್ಮ ತಂದೆಯ ಬಗ್ಗೆ ಬರೆದಿರುವಂತ ಆತ್ಮಚರಿತ್ರೆಯ ರೀತಿಯಲ್ಲಿ ಓದ್ತಾರೆ. ಯಾಕೆಂದ್ರೆ ಅವರು ತಮ್ಮ ತಂದೆಯನ್ನ ಅರಿತಿರೋದಿಲ್ಲ.
Wisdom is a knowledge of God as a father and thus finding a solution to whatever problem I'm facing right now.
ಜ್ಞಾನವು ದೇವರ ತಿಳುವಳಿಕೆಯಾಗಿದೆ ಮತ್ತು ಆತನು ನಮ್ಮ ತಂದೆ ಎಂದು ಅರಿಯುವುದಾಗಿದೆ. ಪ್ರಸ್ತುತ ನಾವು ಎದುರಿಸುತ್ತಿರುವಂತ ಯಾವುದೇ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳುವುದಾಗಿದೆ.
It doesn't matter whether it's a family problem, a financial problem, a problem of marrying, getting your children married, problem of getting education for your children or employment for them or finding a house to live in. There are so many difficulties in the world which we live.
ಅದು ಕುಟುಂಬ ಸಮಸ್ಯೆ ಇರಬಹುದು, ಹಣಕಾಸಿನ ಸಮಸ್ಯೆ ಇರಬಹುದು, ನಿಮ್ಮ ಮಕ್ಕಳಿಗೆ ಮದುವೆ ಮಾಡಬೇಕೆಂಬ ಸಮಸ್ಯೆ ಇರಬಹುದು, ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೆಲಸ ದೊರಕಿಸುವಂತ ಸಮಸ್ಯೆ ಇರಬಹುದು, ವಾಸಿಸಲು ಅವರಿಗೆ ಮನೆಯನ್ನ ಕಂಡುಕೊಳ್ಳುವಂತ ಸಮಸ್ಯೆ ಆಗಿರಬಹುದು. ನಾವು ಜೀವಿಸುವಂತ ಈ ಲೋಕದಲ್ಲಿ ಈ ರೀತಿಯ ಅನೇಕ ಕಷ್ಟಗಳು ಮತ್ತು ಸಮಸ್ಯೆಗಳು ಬಹಳಷ್ಟಿವೆ.
The answer is in God. If anyone lacks wisdom, anyone means anyone, you qualify to be one of those. Do you lack wisdom? That means do you lack a solution to that problem you're facing?
ಅದಕ್ಕೆ ಉತ್ತರವು ದೇವರಲ್ಲಿದೆ. ಯಾರಿಗಾದರೂ ಜ್ಞಾನದ ಕೊರತೆ ಇದ್ದರೆ ಯಾರಿಗೆ ಬೇಕಾದರೂ ಆಗಿರಬಹುದು. ನಿಮ್ಮ ಸಮಸ್ಯೆಗೆ ಪರಿಹಾರದ ಕೊರತೆಯನ್ನ ನೀವು ಎದುರಿಸ್ತಾ ಇದ್ರಿ ಅಂದ್ರೆ,
let him ask God, what should you do? You have run around and asked so many people and it hasn't solved your problem. Why don't you do something else now?
ದೇವರಲ್ಲಿ ಕೇಳ್ಕೊಳ್ಳ್ರಿ, ನೀವೇನ್ ಮಾಡ್ತೀರಾ ಹಾಗಾದ್ರೆ? ನೀವು ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಳೋದಿಕ್ಕೆ ಅವ್ರವ್ರ ಬಳಿಗೆ ಹೋಗ್ತೀರಾ, ಆದ್ರೆ ಆ ಸಮಸ್ಯೆಗೆ ಪರಿಹಾರ ಸಿಗೋದಿಲ್ಲ. ಹಾಗಾದ್ರೆ ಒಂದು ಕಾರ್ಯವನ್ನ ನೀವು ಯಾಕೆ ಮಾಡಬಾರ್ದೀಗ?
Why don't you ask God? God can hear you right where you are.
ದೇವರಲ್ಲಿ ಯಾಕೆ ಕೇಳ್ಕೋಬಾರ್ದು? ನೀವು ಎಲ್ಲೇ ಇದ್ರೂ ದೇವರು ನಿಮ್ಮ ಪ್ರಾರ್ಥನೆಯನ್ನ ಕೇಳುವವರಾಗಿದ್ದಾರೆ. ಈಗ
ರೈಟ್ ನೌ ಇಫ್ ಯು ಕಾಲ್ ಔಟ್ ಟು ಗಾಡ್, ಹಿ ಕ್ಯಾನ್ ಹಿಯರ್ ಯು.
ನೀವು ದೇವರಲ್ಲಿ ಪ್ರಸ್ತುತ ಮೊರೆ ಇಡುವಾಗ ದೇವರು ನಿಮ್ಮ ಪ್ರಾರ್ಥನೆಯನ್ನ ಕೇಳುವವನಾಗಿದ್ದಾನೆ.
Will he give you? Sure. He's a father. He's not an uncle. He's not a neighbor.
ದೇವರು ನಿಮಗೆ ಕೊಡ್ತಾನ ಹಾಗಾದ್ರೆ? ನಿಶ್ಚಯವಾಗಿ ಕೊಡ್ತಾನೆ. ಆತನು ಚಿಕ್ಕಪ್ಪನಲ್ಲ, ನೆರೆಹೊರೆಯವನಲ್ಲ, ಆತನು ನಿಮ್ಮ ತಂದೆಯಾಗಿದ್ದಾನೆ.
Even a helpful neighbor may help us, but a father much more.
ಕೆಲವೊಮ್ಮೆ ನೆರೆಹೊರೆಯವರು ನಮಗೆ ಸಹಾಯಿಸಬಹುದು, ಆದರೆ ತಂದೆಯು ನಮಗೆ ಅದಕ್ಕಿಂತ ಹೆಚ್ಚು ಸಹಾಯಿಸುವವನಾಗಿದ್ದಾನೆ.
And he is the best father of all, and he will give you the best. Jesus once said, if you fathers know how to give good gifts to your children, how much more your heavenly father will give good things to those who ask him.
ಆತನು ತಂದೆಯರಲ್ಲಿಯೇ ಉತ್ತಮ ತಂದೆಯಾಗಿದ್ದಾನೆ, ನಿಮಗೆ ಉತ್ತಮವಾದದ್ದನ್ನ ಕೊಡುವಾತನಾಗಿದ್ದಾನೆ. ಯೇಸು ಒಂದು ಬಾರಿ ಈ ರೀತಿಯಾಗಿ ಹೇಳಿದ್ದಾರೆ, ತಂದೆಗಳೇ ನಿಮ್ಮ ಮಕ್ಕಳಿಗೆ ಒಳ್ಳೆಯದನ್ನ ಕೊಡಬೇಕು ಅಂತ ನಿಮಗೆ ಗೊತ್ತಿರೋದಾದ್ರೆ ಕೇಳುವಂತ ಪ್ರತಿಯೊಬ್ಬರಿಗೆ ಪರಲೋಕದ ತಂದೆಯು ಇನ್ನೂ ಹೆಚ್ಚಾಗಿ ಕೊಡುತ್ತಾನಲ್ಲವೇ ಎಂಬುದಾಗಿ.
If your son asks you for bread, will you give him a stone? No.
ನಿಮ್ಮ ಮಕ್ಕಳು ರೊಟ್ಟಿಯನ್ನ ಕೇಳೋದಾದ್ರೆ ನೀವು ಅವರಿಗೆ ಕಲ್ಲನ್ನು ಕೊಡ್ತೀರಾ ಇಲ್ವಲ್ಲ?
If he asks for an egg, will you give him a scorpion? Will you give him something to harm him? No, you'll give him exactly what he needs. That's exactly how God is.
ಒಂದು ಮಗು ತನ್ನ ತಂದೆಗೆ ಮೊಟ್ಟೆಯನ್ನ ಕೇಳೋದಾದ್ರೆ ಆ ತಂದೆ ಆ ಮಗುವಿಗೆ ಹಾವನ್ನ ಕೊಡ್ತಾನ? ಇಲ್ಲ, ಉತ್ತಮವಾದದ್ದನ್ನ ಕೊಡ್ತಾನೆ ಮತ್ತು ಅಗತ್ಯತೆ ಇರುವಂತದ್ದನ್ನ ಕೊಡ್ತಾನೆ. ಅದೇ ರೀತಿ ನಮ್ಮ ಪರಲೋಕದ ತಂದೆಯು ಸಹ ಆಗಿದ್ದಾರೆ.
He gives us exactly what he needs. And he says, God will give you and generously. That's what this verse is, James 1:5. Not a few drops. You ask for a spoon, he'll give you a bucket.
ಮಗುವಿಗೆ ಅಗತ್ಯತೆ ಇರುವಂತದ್ದನ್ನೇ ತಂದೆಯು ಕೊಡುವಾತನಾಗಿದ್ದಾನೆ. ಯೇಸು ಈ ರೀತಿಯಾಗಿ ಹೇಳಿದ್ದಾರೆ, ದೇವರು ನಿಮಗೆ ಉದಾರವಾಗಿ ಕೊಡುತ್ತಾನೆ ಎಂಬುದಾಗಿ. ಯಾಕೋಬ 1:5 ಅದೇ ಹೇಳುವಂತದ್ದಾಗಿದೆ, ಕೆಲವು ಹನಿಗಳನ್ನ ಮಾತ್ರ ದೇವರು ಕೊಡುವುದಿಲ್ಲ, ನೀವು ಒಂದು ಚಮಚ ನೀರನ್ನ ಕೇಳಿದ್ರೆ ಒಂದು ಬಕೆಟ್ ನಷ್ಟು ನೀರನ್ನ ದೇವರು ಕೊಡುವಂತವರಾಗಿದ್ದಾರೆ.
ಓಕೆ, ಯು ನೀಡ್ ಎ ಸ್ಪೂನ್ ಫುಲ್ ಆಫ್ ವಿಸ್ಡಮ್, ಹೀಲ್ ಗಿವ್ ಯು ಎ ಬಕೆಟ್ ಆಫ್ ಇಟ್ ಜನರಸ್ಲಿ. ಗಾಡ್ ಇಸ್ ಲೈಕ್ ದಟ್. And the other thing it says here is without scolding you.
ನೀವು ಒಂದು ಚಮಚದಷ್ಟು ಜ್ಞಾನ ಬೇಕು ಎಂಬುದಾಗಿ ಕೇಳೋದಾದ್ರೆ ದೇವರಲ್ಲಿ, ದೇವರು ಜ್ಞಾನವನ್ನ ಬಕೆಟ್ ನಷ್ಟು ಉದಾರವಾಗಿ ಕೊಡ್ತಾರೆ. ದೇವರು ಅದೇ ರೀತಿಯಾಗಿದ್ದಾರೆ. ಮತ್ತೊಂದು ಕಡೆ ಈ ರೀತಿಯಾಗಿ ಹೇಳಲ್ಪಟ್ಟಿದೆ, ದೇವರು ನಿಮಗೆ ಬಯ್ಯದೆ ಕೊಡ್ತಾರೆ ಎಂಬುದಾಗಿ.
You know, fathers sometimes scold their children. Oh, you stupid fellow, don't you know the answer to that? God will never scold us.
ತಂದೆ ಎಂದ್ರು ಕೆಲವೊಮ್ಮೆ ತಮ್ಮ ಮಕ್ಕಳಿಗೆ ಈ ರೀತಿಯಾಗಿ ಬೈತಾರೆ, ಮೂಡರೆ ನಿಮಗಿನ್ನೂ ಇದಕ್ಕೆ ಉತ್ತರ ಗೊತ್ತಿಲ್ವಾ ಅಂತ. ಆದರೆ ದೇವರು ಯಾವತ್ತೂ ಆ ರೀತಿಯಾಗಿ ಯಾರಿಗೂ ಹೇಳೋದಿಲ್ಲ.
Remember this. He'll never scold us. He'll never say, why don't you know the answer to that? It will be given to you. There's only one condition. Okay?
ಇದನ್ನ ನೆನಪಿಡಿ, ದೇವರು ನಿಮಗೆ ಬಯೋದಿಲ್ಲ, ಯಾಕೆ ನಿಮಗೆ ಉತ್ತರ ಗೊತ್ತಿಲ್ಲ ಎಂಬುದಾಗಿ ಹೇಳೋದಿಲ್ಲ. ದೇವರು ನಿಮಗೆ ಉತ್ತರವನ್ನ ದಯಪಾಲಿಸ್ತಾರೆ, ಆದರೆ ಅದಕ್ಕೆ ಒಂದು ಷರತ್ತು ಮಾತ್ರ ಇದೆ, ಸರಿನಾ?
Now listen to this condition. You have to ask in faith. That's what it says in James 1:6. In fact, it goes on to say in verse 6 and 7 that if you don't ask in faith, you won't get it.
ಈ ಷರತ್ತನ್ನ ಗಮನವಿಟ್ಟು ಕೇಳಿರಿ, ಅದು ನೀವು ನಂಬಿಕೆಯಿಂದ ಕೇಳಿಕೊಳ್ಳುವುದಾಗಿದೆ. ಯಾಕೋಬ 1:6 ಅದೇ ರೀತಿಯಾಗಿ ಹೇಳಲ್ಪಟ್ಟಿದೆ, ಮತ್ತು 6:7 ಈ ರೀತಿಯಾಗಿ ಹೇಳಿದೆ, ನೀವು ನಂಬಿಕೆಯಿಂದ ಕೇಳಿಕೊಳ್ಳಲಿಲ್ಲ ಅಂದ್ರೆ ಏನೂ ಪಡ್ಕೊಳ್ಳಿಕ್ಕಾಗೋದಿಲ್ಲ ಎಂಬುದಾಗಿ.
ಯು ಮೇ ವಾಂಟ್ ದ ವಿಸ್ಡಮ್, ಗಾಡ್ ಮೇ ವಾಂಟ್ ಟು ಗಿವ್ ಇಟ್ ಟು ಯು, ದ ನೀಡ್ ಇಸ್ ದೇರ್, ದ ಸೊಲ್ಯೂಷನ್ ಇಸ್ ದೇರ್, ಬಟ್ ಯು ಡೋಂಟ್ ಗೆಟ್ ಇಟ್ ಬಿಕಾಸ್ ವೆನ್ ಯು ಆಸ್ಕ್ ಯು ಡೋಂಟ್ ಬಿಲೀವ್.
ನಿಮಗೆ ಜ್ಞಾನ ಬೇಕಾಗಿದೆ, ದೇವರಿಗೂ ಸಹ ಕೊಡಬೇಕು ಅಂತ ಆಸೆ ಇದೆ, ಅಲ್ಲಿ ಅಗತ್ಯತೆ ಇದೆ, ಪರಿಹಾರ ಇದೆ, ಆದ್ರೆ ನೀವು ಪಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ನೀವು ಕೇಳ್ಕೊಂಡಿದ್ದೀರಾ, ಆದ್ರೆ ನಿಮಗೆ ನಂಬಿಕೆಯಿಲ್ಲ ದೇವರು ಕೊಡ್ತಾನೆ ಎಂಬುದಾಗಿ.
ಇಟ್ಸ್ ದಟ್ ಸಿಂಪಲ್. ಮೇಬಿ ದಿಸ್ ಇಸ್ ದ ರೀಸನ್ ವೈ ಯು ಹ್ಯಾವ್ನ್ ಫೌಂಡ್ ಎ ಸೊಲ್ಯೂಷನ್ ಟು ಯುವರ್ ಪ್ರಾಬ್ಲಮ್ಸ್ ಯಟ್.
ಇದು ಸರಳವಲ್ವಾ? ಇದೇ ಒಂದು ಕಾರಣಕ್ಕಾಗಿ ನೀವು ನಿಮ್ಮ ಸಮಸ್ಯೆಗೆ ಇನ್ನೂ ಪರಿಹಾರವನ್ನ ಕಂಡುಕೊಳ್ಳದೆ ಇರಬಹುದು.
ವೈ ಡೋಂಟ್ ಯು ಡಿಸೈಡ್ ಟುಡೇ ಆನ್ವರ್ಡ್ಸ್ ಟು ಬಿಲೀವ್ ದ ರೆವಲೇಷನ್ ಆಫ್ ಗಾಡ್ ದಟ್ ಜೀಸಸ್ ಬ್ರಾಟ್, ಗಾಡ್ ಆಸ್ ಅ ಫಾದರ್ ಹೂ ನೋಸ್ ಯುವರ್ ಎವ್ರಿ ನೀಡ್.
ಯೇಸು ತಂದಂತಹ ದೇವರ ಪ್ರಕಟಣೆಯನ್ನ ನೀವು ನಂಬುವವರಾಗಿರಬೇಕು. ದೇವರು ನಮ್ಮ ತಂದೆಯಾಗಿದ್ದಾನೆ ಮತ್ತು ನಮ್ಮ ಪ್ರತಿಯೊಂದು ಅಗತ್ಯತೆಯನ್ನ ಆತನು ಅರಿತಿದ್ದಾನೆ ಎಂದು ಇವತ್ತಿಂದ ನಂಬುತ್ತೀನಿ ಎಂದು ಯಾಕೆ ನೀವು ನಿರ್ಧರಿಸಬಾರದು?
Maybe a physical need for healing, maybe a spiritual need, whatever it is, maybe a solution for a family problem that's gone on for years.
ಅದು ಶಾರೀರಿಕ ಅಗತ್ಯತೆಯಾದ ಸ್ವಸ್ಥತೆ ಆಗಿರಬಹುದು, ಆತ್ಮಿಕ ಅಗತ್ಯತೆ ಆಗಿರಬಹುದು, ಕುಟುಂಬದ ಸಮಸ್ಯೆಗಳಿಗೆ ಪರಿಹಾರವನ್ನ ಬಹಳಷ್ಟು ವರ್ಷಗಳಿಂದ ನೀವು ಕಂಡುಕೊಳ್ಳುತ್ತಿರಬಹುದು.
ಯು ಮೇ ನಾಟ್ ಬಿ ಏಬಲ್ ಟು ಸಾಲ್ವ್ ದ ಪ್ರಾಬ್ಲಮ್, ಬಟ್ ಯು ಮೇ ಬಿ ಏಬಲ್ ಟು ಸಾಲ್ವ್ ವಾಟ್ ದಟ್ ಪಾರ್ಟ್ ಆಫ್ ಇಟ್ ದಟ್ಸ್ ಬಾದರಿಂಗ್ ಯು.
ನೀವು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಒದಗಿಸಲಿಕ್ಕೆ ನೀವು ಅಶಕ್ತರಾಗಿರಬಹುದು, ಆದ್ರೆ ನಿಮಗೆ ತೊಂದರೆ ಪಡಿಸುತ್ತಿರುವಂತ ಯಾವುದೋ ಒಂದು ಭಾಗವನ್ನ ನೀವು ಪರಿಹರಿಸಬಹುದು.
ಆಸ್ಕ್ ಇನ್ ಫೇತ್, ಸೇ ಲಾರ್ಡ್ ಟುಡೇ ಆನ್ವರ್ಡ್ಸ್ ಐ ಆಮ್ ಗೋಯಿಂಗ್ ಟು ಬಿಲೀವ್.
ನಂಬಿಕೆಯಲ್ಲಿ ಕೇಳಿಕೊಳ್ಳಿರಿ ಹಾಗೂ ಈ ರೀತಿಯಾಗಿ ಹೇಳ್ರಿ, ದೇವರೇ ಇವತ್ತಿಂದ ನಾನು ನಂಬುತ್ತೇನೆ ಎಂಬುದಾಗಿ.
ಐ ವಾಂಟ್ ಟು ಬಿಲೀವ್ ದಟ್ ಯು ವಿಲ್ ಸಾಲ್ವ್ ದಿಸ್ ಪ್ರಾಬ್ಲಮ್ ಆಫ್ ಮೈನ್. ವೈ? ಬಿಕಾಸ್ ಯು ಆರ್ ಮೈ ಫಾದರ್.
ದೇವರೇ ನಾನು ನಂಬುತ್ತೇನೆ ನೀನು ನನ್ನ ಪ್ರತಿಯೊಂದು ಸಮಸ್ಯೆಗಳನ್ನು ಪರಿಹರಿಸುತ್ತೀ, ಯಾಕೆಂದರೆ ನೀನು ನನ್ನ ತಂದೆಯಾಗಿರುವುದರಿಂದ ಎಂಬುದಾಗಿ ಹೇಳ್ರಿ.
ಬಿಕಾಸ್ ಜೀಸಸ್ ಲವ್ಸ್ ಮೀ, ಡೈಡ್ ಫಾರ್ ಮೀ, ಐ ಆಮ್ ಕ್ಲೆನ್ಸ್ಡ್ ಇನ್ ಹಿಸ್ ಬ್ಲಡ್, ಐ ಆಮ್ ಯುವರ್ ಸನ್, ಐ ಆಮ್ ಯುವರ್ ಡಾಟರ್, ಐ ಹ್ಯಾವ್ ಅ ರೈಟ್ ಟು ಆಸ್ಕ್ ಯು.
ಯೇಸು ನನ್ನನ್ನು ಪ್ರೀತಿಸುತ್ತಾರೆ, ನನಗಾಗಿ ಸತ್ತಿದ್ದಾರೆ, ಆತನ ರಕ್ತದಿಂದ ನಾನು ತೊಳೆಯಲ್ಪಟ್ಟಿದ್ದೇನೆ, ನಾನು ನಿನ್ನ ಮಗನು ಮಗಳು ಆಗಿದ್ದೇನೆ, ನನಗೆ ನಿನ್ನಲ್ಲಿ ಕೇಳಲು ಹಕ್ಕಿದೆ ಎಂಬುದಾಗಿ ಹೇಳ್ರಿ.
ಯು ಆರ್ ಮೈ ಫಾದರ್. ವೈ ಡೋಂಟ್ ಯು ಆಸ್ಕ್ ಗಾಡ್ ರೈಟ್ ನೌ? Mention that problem. Be specific. Don't be general.
ನೀವು ನನ್ನ ತಂದೆಯಾಗಿದ್ದೀರಿ ಎಂಬುದಾಗಿ ಹೇಳ್ರಿ. ಯಾಕೆ ನೀವು ದೇವರಲ್ಲಿ ಈ ಕ್ಷಣ ಕೇಳ್ಕೋಬಾರದು? ನಿಮ್ಮ ಸಮಸ್ಯೆಯನ್ನ ದೇವರಿಗೆ ನಿರ್ದಿಷ್ಟವಾಗಿ ಈ ಕ್ಷಣ ಹೇಳ್ರಿ. ಸಾಮಾನ್ಯವಾಗಿ ಹೇಳಬೇಡ್ರಿ.
Be specific and say, Lord, this particular problem, I commit it to you. I'm trusting you to answer me.
ನಿರ್ದಿಷ್ಟವಾಗಿ ನಿಮ್ಮ ಸಮಸ್ಯೆಯನ್ನ ದೇವರಿಗೆ ಹೇಳ್ರಿ. ದೇವರೇ, ಈ ಒಂದು ಸಮಸ್ಯೆನ ನಿನ್ನ ಕೈಲಿ ಒಪ್ಪಿಸ್ಕೊಡ್ತೇನೆ, ನಾನು ಭರವಸೆ ಇಡ್ತೇನೆ ನೀ ನನಗೆ ಉತ್ತರ ಕೊಡ್ತೀಯ ಎಂಬುದಾಗಿ ಹೇಳುವರಾಗಿರ್ರಿ.
ಆಂಡ್ ಯು ಕ್ಯಾನ್ ಬಿ ಅಬ್ಸಲ್ಯೂಟ್ಲಿ ಸರ್ಟನ್ ದಟ್ ಗಾಡ್ ವಿಲ್ ಗಿವ್ ಯು ಜನರಸ್ಲಿ ವಿಥೌಟ್ ಸ್ಕೋಲ್ಡಿಂಗ್ ಯು.
ಈ ಕ್ಷಣ ನೀವು ನಿಶ್ಚಯ ಪಡಿಸಿಕೊಳ್ಳ್ರಿ, ದೇವರು ನಿಮಗೆ ಬಯ್ಯದೇನೆ ನೀವು ಕೇಳಿದಂತ ಪ್ರತಿಯೊಂದನ್ನು ಉದಾರವಾಗಿ ಕೊಡ್ತಾನೆ ಎಂಬುದಾಗಿ.
ಆಂಡ್ ಗಾಡ್ ವಿಲ್ ಬಿ ಗ್ಲೋರಿಫೈಡ್. ಬಿ ಶೂರ್ ಟು ಗಿವ್ ಹಿಮ್ ದಿ ಗ್ಲೋರಿ ವೆನ್ ದಿ ಆನ್ಸರ್ ಕಮ್ಸ್.
ಆಗ ದೇವರು ಮಹಿಮೆಯನ್ನ ಹೊಂದಿಕೊಳ್ಳುತ್ತಾರೆ. ನಿಮಗೆ ಉತ್ತರಗಳು ಬರುವಾಗ ದೇವರಿಗೆ ಮಹಿಮೆಯನ್ನ ಸಲ್ಲಿಸುವರಾಗಿರ್ರಿ. ಆಮೆನ್.